சர்வதேவைக்க வந்தியா பரமகுருரபிஷ்டா வாப்தித சஜ்ஜனானாம் நிகில குணகணார்னோ நித்ய நிர்முக்த தோஷா சரசிஜனயனோசோ ஸ்ரீபதிர் மானதோனஹ ஜேத்யஜோ அகண்ட குணோருமண்டல சதோதிதோ ஜானமரீச்சிமாலி ஸ்வபக்தஹார்தோச்ச தமோநிஹந்தா வியாசாவதாரோ ஹரிராத்ம பாஸ்கர ஜேத்யஜோ அக்ஷீண சுகாத்மபிம்பஸ்வைஸ்வர்யகாந்தி பிரதத சதோதித ஸ்வபக்த சந்தாப துரிஷ்டஹந்தா ராமாவதாரோ ஹரிரீஷ சந்திரமஹ ஜெயத்ய சங்கியோரு பலாம்புபூரோ குணோச்ச ரத்நாகர ஆத்மவைபவ சதா சதாத்மஜ்ஞ நதீபிராப்யா கிருஷ்ணாவதாரோ ஹரிரேக சாகரஹ எதிதம் தவ பக்தானாம் அஸ்மாகம் நிருஹரேஹரே ததாசு காரியம் காரியஜ பிரளயர்க்காயித பிரப ஹரிகதாமிருத சார குருகள கருணதிந்தா பணித்து பேழுவே பரம பகவத் பக்தரிதனாதரதி கேளுவது ஆதரதி கேளுவது. ಇಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಭಗವಂತನ ಕಾರುಣ್ಯ ಕಾರುಣ್ಯವನ್ನು ಹೇಳಿ ಮುಖ್ಯವಾಗಿ ಆ ಕಾರುಣ್ಯ ಎಂಬುದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕರುಣಾ ಅಂದ್ರೆ ನಮ್ಮಲ್ಲಿನೂ ನಮ್ಗೇನು ಕರುಣೆ ಇದೆಲ್ಲ, ನಾವು ವಿ ಜಸ್ಟ್ ಟೇಕ್ ಪಿಟಿ ಆನ್ ಪೀಪಲ್, ವಿ ಹೆಲ್ಪ್ ಪಿಟಿ ಹೆಲ್ಪ್ ಪೀಪಲ್, ನಮ್ಮ ಮನಸ್ಸು ಕರಗತ್ತೆ. ಇನ್ನೊಬ್ರು ಕಷ್ಟ ಕೇಳಿದಾಗೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮನಸ್ಸು ಕರಗತ್ತ, ಎಲ್ಲವೂ ಇರುತ್ತೆ, ನಾವು ಉಪಕಾರ ಮಾಡ್ತೀವಿ, ನಮ್ಗೇನು ಕರುಣೆ ಇದೆ, ದೇವ್ರಿಗೇನು ಕರುಣೆ ಇದೆ. ಅಫ್ಕೋರ್ಸ್ ದೇವರಷ್ಟು ನಮ್ಗೆ ಕರುಣೆ ಇಲ್ಲ, ನಮ್ಗೇನು ಕರುಣೆ ಚೂರು ಇದೆಲ್ಲ ಅಂದ್ರೆ ಇಲ್ಲ. ಆ ಕರುಣಾ ಅಂಬೋದು ಭಗವಂತನ ಕರುಣಾ ಅಂಬೋ ಲಕ್ಷಣ ತುಂಬಾ ಜಗತ್ ವಿಲಕ್ಷಣವಾದದ್ದು. ನಮ್ಗೆ ಅಟ್ಲೀಸ್ಟ್ ನಾವು ಯಾರಿಗೋ ಒಬ್ಬರಿಗೆ ಕಷ್ಟ ಇರುತ್ತ, ನಮ್ಮ ಮನಸ್ಸು ಕರಗತ್ತ, ಏನೋ ಉಪಕಾರ ಮಾಡುತ್ತೀವಿ, ಮಾಡುವ ಮೂಲಕವಾಗಿ ನಮ್ಗೆ ಈವನ್ ಮಾಮೂಲಾಗೆ ನಮ್ಗೆ ಇಫ್ ಯು ಡೂ ಎ ವೆರಿ ಗುಡ್ ಡೀಡ್ ಮಾಡಿದ್ದಾಗೆ ಒಳಗೆ ನಮ್ಗೆ ಒಳ್ಳೇದು ಮಾಡಿದ್ವಿ ಒಂದು ಸಂತೋಷ, ಒಂದು ಆನಂದ ಉತ್ಪನ್ನವಾಗತ್ತೆ. ಅಥವಾ ಅವರು ಕಷ್ಟಪಡುವಾಗ ನಮ್ಮ ಮನಸ್ಸು ತುಂಬಾ ಬೇಜಾರ್ ಅಂದ್ರೆ ಮನಸ್ಸಲ್ಲಿ ಆ ಏರುಪೇರು ಉಚ್ಚತ್ವ ನೀಚತ್ವ ಬರುತ್ತೆ. ನಮ್ಗೆ ಉಪಕಾರ ಮಾಡುವಂತ ಶಕ್ತಿ ಇದ್ದಾಗ ಮಾಡಿದಾಗ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ. ವಿ ಡೋಂಟ್ ಹ್ಯಾವ್ ಟು ಪಬ್ಲಿಷ್ ಇಟ್, ಬಟ್ ನಮ್ಗೇನೆ ಏನೋ ಒಂದು ಒಂದು ಭಿಕ್ಷಕಾರನಿಗೆ ಏನೋ ಒಂದು ತುತ್ತನ್ನ ಹಾಕಿದೀವಿ, ಅವನು ಮಾ ತುಂಬಾ ಸಂತೋಷ ಆಯ್ತು, ಮಾ ಹೊಟ್ಟೆ ತುಂಬಿತ್ತು ಅಂತ ಹೇಳಿದ್ರೆ ನಮ್ಗೇನೋ ಒಂದು ಸಂತೋಷ, ಏನೋ ನಮ್ಮಿಂದ ಆದದ್ದು ಮಾಡಿದ್ದೇವಲ್ಲ ಅಂತ ಒಂದು ಒಳಗೆ ಒಳಗೆ ಒಂದು ಸಂತೋಷ ಆಗತ್ತೆ. ದೇವರಿಗೆ ಇಂಥದ್ದು ಯಾವುದೂ ಇಲ್ಲ, ಯಾವ ಪ್ರಯೋಜನವೂ ಅವನಿಗೆ ಇಲ್ಲ. ಅವನಿಗೆ ನಮ್ಗೆ ಉಪಕಾರ ನಮ್ಮ ಮೇಲೆ ಅವನು ಕರುಣಾ ತೋರಿಸುವ ಮೂಲಕವಾಗೆ ಅವನಿಗೆ ಏನೇನು ಒಳಗಡೆ ಸಂತೋಷನ ಆಹಾ ಮಾಡಿದ್ದೀವಿ, ತೃಪ್ತಿ ಏನಿಲ್ಲ, ಅವನಿಗೆ ವಿಕಾರ ಶೂನ್ಯ, ಅವನಿಗೆ ಯಾವ ವಿಕಾರಗಳು ಅವನಲ್ಲಿ ಯಾವುದೂ ಇಲ್ಲ. ಮತ್ತೆ ಯಾಕೆ ಮಾಡ್ತಾನಂದ್ರೆ ಅದು ನಮ್ ತರ ಇವಾಗ ಕರುಣಾ ಇರತ್ತೆ, ನಮ್ಗೆ ಕರುಣಾ ಇದೆ ಅಂತ ಹೇಳ್ತೀವಿ. ಅದೇ ನಮ್ಗೆ ನಮ್ಗೆ ಇಷ್ಟ ಆಗದವ್ರು ಯಾರೋ ಇರ್ತಾರೆ, ನಮ್ಗೆ ನಮ್ಮ ಎನಿಮೀಸ್ ಯಾರೋ ಪೀಪಲ್ ಹೂಮ್ ವಿ ಡೋಂಟ್ ಲೈಕ್ ಅಟ್ ಆಲ್, ಅವ್ರಿಗೆ ಆದಾಗ ನಮ್ಗೆ ಏನು ಆಗೋದಿಲ್ಲ, ಚೆಂದಾಗಬೇಕು, ಇನ್ನು ಚೆಂದಾಗಿ ದೇವರು ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದಾನೆ, ಇನ್ನು ಚೆಂದಾಗಿ ಕೊಡ್ತಾನ, ಹೀಗೆ ಅನ್ಸುತ್ತೆ ನಮ್ಗೆ. ಬೇಕಾದವರು ಬೇರಾದವರು ಅದರ್ವೈಸ್ ಇಂಡಿಫರೆಂಟ್ ಆಗಿರುವ, ಸೊ ಹೀಗೆ ನಮ್ಮದು ಇಟ್ ಈಸ್ ಎಕ್ಸ್ಟರ್ನಲ್ ಆಗಿರುತ್ತೆ, ಮನೋಧರ್ಮವಾಗಿರುತ್ತೆ ನಮ್ಗೆ ಕರುಣಾ ಅಭಿರುಣ. ಈ ಜನ್ಮದಲ್ಲಿ ಕರುಣಾ ಇದೆ, ನೆಕ್ಸ್ಟ್ ಜನ್ಮದಲ್ಲಿ ಹೇಗಿದ್ದೀವೋ, ಮುಂದಿನ ಜನ್ಮದಲ್ಲಿ ಹೇಗಿತ್ತೋ ಈ ಕರುಣಾ ನಮ್ಗೆ ಗೊತ್ತಿಲ್ಲ. ಸೊ ಇಟ್ ಈಸ್ ಎಕ್ಸ್ಟರ್ನಲ್ ಆಗಿರುತ್ತೆ ನಮ್ಗೆ, ದೇವರಿಗೆ ಹಾಗಲ್ಲ. ಕರುಣಾ ಅಂಬುದು ಅವನ ಸ್ವರೂಪವಾಗಿ ಇದೆ, ಅದು ಮಾತ್ರ ಇಲ್ಲ, ಕರುಣಾ ಅಂಬ ಆಸ್ಪೆಕ್ಟ್ಲಿ ಸತ್ಯ ಸಂಕಲ್ಪ, ಆ ಸತ್ಯ ತನಗೆ ತಾನೇ ಹಿ ಹ್ಯಾಸ್ ಆ ಒಂದು ತನಗೆ ತಾನೇ ಅವನು ಒಂದು ಹೀಗೆ ಹೀಗೆ ಅಂತ ಇಟ್ಟುಕೊಂಡಿದ್ದಾನೆ. ಅವನ ಇಚ್ಛೆ ಸ್ವ ಇಚ್ಛೆಯಿಂದ ಅವನು ಇರುವನು, ಅವನಿಗೆ ಪ್ರಯೋಜನ ಇಲ್ಲ ಅಂದ್ರೆ ಎಲ್ಲರೂ ಈ ತರ ಉಂಟಾ ಅಂತ ನಮ್ಗೆ ಡೌಟ್ ಬರುತ್ತೆ. ದೇವರ ಸೃಷ್ಟಿಯ ವೈಚಿತ್ರ್ಯ ಯಾವುದು ಅಂದ್ರೆ ಅವನು ತಾನು ಮಾಡುವಂತ ಒಂದೊಂದಕ್ಕೇನು ಒಂದೊಂದು ಒಂದೊಂದು ಸ್ಪೀಸೀಸ್ ಆ ಒಂದೊಂದು ವೈವಿಧ್ಯೆಯನ್ನ ಒಂದೊಂದು ಆ ಒಂದು ಗಿಡಗಳಲ್ಲಿ ಇಟ್ಟಿರ್ಬೋದು ಅಥವಾ ಆ ಒಂದು ಅನಿಮಲ್ಸ್ ಇಟ್ಟಿರ್ಬೋದು, ಹೀಗೆ ಒಂದೊಂದು ವೈವಿಧ್ಯೆಯನ್ನ ದೇವರು ಇಟ್ಟಿದ್ದಾನಂತೆ. ಅದನ್ನ ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ. ಯಾವುದನ್ನ ಎಕ್ಸಾಂಪಲ್ ಕೊಡ್ತಾರಂದ್ರೆ ಆ ಒಂದು ಫಣಿ ಆ ಒಂದು ನಾಗವನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ನಾಗ ಹೇಗೆ ನಾಗ ಅದ್ ಹೇಳ್ತಾರೆ. ಇದು ಏನು ವಿಶೇಷ ಅಂದ್ರೆ ಇಲ್ಲಿ ಸ್ವಲ್ಪ ಹಿನ್ನೆಲೆ ಹೇಗಿದೆ ಅಂದ್ರೆ ಇಲ್ಲಿ ಯಾಕೆ ಇದನ್ನ ಕೊಡ್ತಾ ಇದ್ದಾರಂದ್ರೆ ಇದು ನಾಗರಹಾವು ಅಂತ ಹೇಳ್ತೀವಲ್ಲ, ಈ ಒಂದು ಸ್ಪೀಸೀಸ್ಗೆ ಒಂದು ವಿಚಿತ್ರವಾದ ಒಂದು ಚರ್ಯೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಆ ಕಾಲದಲ್ಲಿ ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿನು ಕೆಲವು ಬರುತ್ತೆ, ಮೇನ್ ಆಗಿ ಚಾಂದೋಗ್ಯ ಉಪನಿಷತ್ತಲ್ಲಿ ವಿದ್ಯೆಗಳನ್ನ ಉಲ್ಲೇಖ ಮಾಡ್ತಾರೆ. ಆ ವಿದ್ಯೆಯನ್ನ ಸನತ್ ಕುಮಾರನು ಆ ನಾರದರಿಗೆ ಹೇಳಿಕೊಡುವಾಗ ವಿದ್ಯೆ ಎಷ್ಟು ವಿದ್ಯೆಗಳು ಬ್ರಾಡ್ ಆಗ ಏನೇನೆಲ್ಲ ಏನೆಲ್ಲ ತಿಳ್ಕೊಂಡಿದ್ದಾರೆ ನಾರದರು ಎಂಥದ್ದ ವಿದ್ಯೆಗಳು ಇತ್ತು ಅಂತ, ವಿದ್ಯೆಯಲ್ಲಿ 18 ತರದ ವಿದ್ಯೆಗಳು ಇತ್ತು ಅಂತ. ಅದು ಏನು ವಿದ್ಯೆಗಳು ಅಂದ್ರೆ, ಇದು ನಮ್ಮ ಮಾಮೂಲಾಗ ಇದು ನಾವು ಹೇಳುವಂತ ಆ ವೇದಗಳು, ನಾಲ್ಕು ವೇದ ಶಾಖೆಗಳು ಮತ್ತು ಆ ಇತಿಹಾಸ ಅಂತ ಇರೋದು ಒಂದು. ಅದಾದ ಮೇಲೆ ಪಂಚರಾತ್ರ ಅಂತ, ಅದಕ್ಕೆ ವಾಕೋವಾಕ್ ಅಂತ ಹೇಳ್ತಾರೆ. ವಾಕೋವಾಕ್ ಅಂತ ಕೊಟ್ಟ ಪಂಚರಾತ್ರ, ಪಂಚರಾತ್ರ ಆಗಮ. ಪಂಚರಾತ್ರ ಆಗಮ ಏನು ವಿಶೇಷ ಅಂದ್ರೆ, ಮೋಸ್ಟ್ ಆಫ್ ದ ತಂತ್ರ ಗ್ರಂಥ ಅಂತ ಹೇಳ್ತಾರೆ. ಅಂದ್ರೆ ನಾವು ಮಾಡುವಂತ ಪೂಜೆ ಕ್ರಮ, ಪೂಜೆ ವಿಧಾನ ಹೇಗೆ ಹೇಗೆ ಮಾಡಬೇಕು, ಇದೆಲ್ಲ ಮೂಲತಃ ಇರೋದು ಅನೇಕ ಪುಸ್ತಕ, ಅನೇಕ ಋಷಿಗಳು ಬೇಸ್ಡ್ ಆನ್ ಪಂಚರಾತ್ರ. ಅವರವರು ಸ್ವಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಪೂಜೆಯ ವಿಧಾನಗಳನ್ನು ಮಾಡಿಕೊಂಡಿದ್ದಾರೆ, ಕ್ರಮಗಳನ್ನು ಮಾಡಿಕೊಂಡಿದ್ದಾರೆ, ಬಟ್ ಮೂಲತಃ ಪಂಚರಾತ್ರ ಆಗಮ. ಪಂಚರಾತ್ರದಲ್ಲಿ ಎಲ್ಲವೂ ಇದೆ. ಪಂಚರಾತ್ರದ ಆ ಒಂದು ಭಾಗವೇ, ಎಸೆನ್ಸೇ ಗೀತೆ ಅಂತಾನು 4ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಆಚಾರ್ಯ ತೋರಿಸ್ತಾರೆ. ಸೊ ಹೀಗೆ ಆ ಪಂಚರಾತ್ರ ಮೇನ್ಲಿ ನಾವು ಇದಕ್ಕೆ ಯೂಸ್ ಮಾಡ್ತೀವಿ. ಈ ಪೂಜೆ ತಂತ್ರ ವೈಕಾಸ್ಮಸ ಆಗಮ ಇದೆಲ್ಲ ಪೂಜೆ ಪ್ರಕಾರ, ತಿರುಪತಿಯಲ್ಲಿ ಎಲ್ಲ ಆಗತ್ತಲ್ಲ ಅದು ಆ ತರ ಪೂಜೆ ಕ್ರಮದೆಲ್ಲ ಮೇನ್ ಆಗಿ ಹೇಳೋದು ಪಂಚರಾತ್ರ ಅಂತ ಆಗತ್ತೆ. ಅಂದ್ರೆ ಕಲಿತದ್ದನ್ನು ಒಂದು ಒಂದು ರಿಚುವಲಿಸ್ಟಿಕ್ ವೇಲಿ ಮಾಡುವಂಥದ್ದು ಅದು ಮೈನ್ ಆಗ ಪಂಚರಾತ್ರದಲ್ಲಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಗೀತೆಯಲ್ಲಿ ಹೇಳಿರುವಂತ ಈ ಭೇದಗಳು, ಈ ವಿಷಯಗಳು ಅಲ್ಲಿ ಬಂದಿದೆ. ಸೊ ಪಂಚರಾತ್ರ. ಸೊ ಇದಾದ ಮೇಲೆ ಎಲ್ಲವೂ ಸೇರಿ ಮೂಲ ವೇದ ಅಂತ. ಮೂಲ ವೇದ ಅಂದ್ರೆ ವೇದ ಒಂದೇ ಒಂದಾಗಿತ್ತಂತೆ. ಇಟ್ ಇಸ್ ನಾಟ್ ಲೈಕ್ ಋಗ್ ಯಜು ಸಾಮ ಅಥರ್ವ ಹೀಗೆಲ್ಲ ಇದ್ದಿಲ್ಲ. ಒಂದೇ ಆ ಒಂದು ಮೂಲ ಯುಗದಲ್ಲಿ ಒಂದೇ ವೇದವಾಗಿ ಸಮಗ್ರವಾಗಿ ಅಖಂಡವಾಗಿ ಇತ್ತು. ಸೊ ಆ ಮೂಲ ವೇದ. ಆಮೇಲೆ ದೈವ ಅಂತ ಹೇಳ್ತಾರೆ. ದೈವ ಅಂದ್ರೆ ಏನು ಅಂದ್ರೆ ದೈವಿ ಮೀಮಾಂಸಾ ಅಂತ ಇತ್ತು. ಮೀಮಾಂಸಾ ಶಾಸ್ತ್ರ ನಿರ್ಣಯ ಗ್ರಂಥ, ನಿರ್ಣಯ ಮಾಡುವಂತ ಗ್ರಂಥ ಅದು. ಆ ಒಂದಾನೊಂದು ಕಾಲದಲ್ಲಿ 20 ಅಧ್ಯಾಯಗಳಿತ್ತಂತ. ನಮ್ಗೆ ಇವಾಗಿರೋದು ಕರ್ಮ ಮೀಮಾಂಸಾ ಅಂತ ಫಸ್ಟ್ 12 ಪಾರ್ಟ್ಸ್, ಆಮೇಲೆ ಕೊನೆಯಲ್ಲಿ ಬರುವಂತ ಆ ಬ್ರಹ್ಮ ಮೀಮಾಂಸ, ಅದನ್ನೇ ಬ್ರಹ್ಮಸೂತ್ರ ಅಂತ ಹೇಳ್ತೀವಲ್ಲ, ಅದು ಬ್ರಹ್ಮ ಮೀಮಾಂಸ. ಅದು ಕೊನೆಯ 4 ಇದೆ. ಇನ್ ದ ಮಿಡಲ್ ಇರೋದು ದೈವಿ ಮೀಮಾಂಸ ಅಂತ ಇದೆ. ಸೊ ಆ ದೈವಿ ಮೀಮಾಂಸ, ನಿಮ್ಮ ದೇವಿ ಮೀಮಾಂಸ ಅದರಲ್ಲಿ ಏನಿದೆ ಗೊತ್ತಿಲ್ಲ ನಮ್ಗೆ. ಸೊ ಅದು ಇವಾಗ ಇಲ್ಲ ಅಂತ. ಸೊ ದೇವಿ ಮೀಮಾಂಸ ಕಲಿತಾ ಇದ್ರಂತ. ಆಮೇಲೆ ಪಿತೃಗಳಿಗೆ ಪಿತೃಗಣ, ಅದು ದೇವಗಣ ಇಲ್ಲ, ಪಿತೃಗಣ ಇಸ್ ಸಪರೇಟ್ ಗಣ. ಸೊ ಪಿತೃಗಣ ಅವ್ರಿಗೆ ಹೇಗೆ ಏನು ಆ ವಿದ್ಯೆ ಎಲ್ಲ ಕಲಿಯೋದು. ಆಮೇಲೆ ದೇವವಿದ್ಯೆ ಅಂದ್ರೆ ದೇವತೆಗಳ ರಹಸ್ಯ, ಹೇಗೆ ಆ ದ್ರೌಪದಿ ದೇವಿ ಮುಂತಾದವರು ಒಂದೇ ದೇಹದಲ್ಲಿ ಆ ಭಾರತೀ ದೇವಿ ಉಳಿದವರ ಜೊತೆಯಲ್ಲಿ ಇದ್ದು ಇರೋದು ಆ ತರ ನಮ್ಗೆ ಅರ್ಥನೂ ಆಗೋದಿಲ್ಲ ಹೇಗೆ ಸಾಧ್ಯ ಅಂತ. ಅದೇ ಒಂದು ರೇಡಿಯೋ ಸ್ಟೇಷನ್, ಒಂದೇ ರೇಡಿಯೋಲ್ಲಿ 4-5 ಸ್ಟೇಷನ್ಸ್ ಬರೋದು ಅರ್ಥ ಆಗತ್ತೆ ಹೊರತು ಆ ಜೀವದಲ್ಲಿ ಅದು ಅರ್ಥ ಆಗೋದಿಲ್ಲ. ಇದು ದೇವ ರಹಸ್ಯ ಅಂತ ಹೇಳ್ತಾರೆ. ಸೊ ಈ ದೇವ ರಹಸ್ಯಗಳು, ದೇವತೆಗಳ ತಾರತಮ್ಯಗಳು, ಆ ತತ್ವಗಳು ಇದೆಲ್ಲ ಹೇಳೋದು, ತತ್ವ ಇಲ್ಲ ದೇವತೆಗಳ ಅಭಿಮಾನಿತೆ ಇದೆಲ್ಲ ಹೇಳೋದು ದೇವವಿದ್ಯೆ ಅಂತ ಹೇಳ್ತಾರೆ. ಆಮೇಲೆ ಭೂತ ವಿದ್ಯೆ ಅಂತಿದೆ. ಭೂತ ವಿದ್ಯೆ ಅಂದ್ರೆ ಬೇಸಿಕಲಿ ಭೂತ ಅಂದ್ರೆ ಭೂತ ಅಂದ್ರೆ ಏನಂದ್ರೆ ಎನಿಥಿಂಗ್ ದಟ್ ಲಿವ್ಸ್, ಅಂದ್ರೆ ಲೈಫ್ ಸೈನ್ಸ್ ಅಂತ ನಾವು ಹೇಳ್ತೀವಲ್ಲ, ಲೈಕ್ ಅಬೌಟ್ ದ ಅನಿಮಲ್ಸ್, ಅಬೌಟ್ ದ ಪ್ಲಾಂಟ್ಸ್, ಎಲ್ಲವೂ ಇರುವಂತದ್ದು. ಬಾಟನಿ, ಝುವಾಲಜಿ ಮುಂತಾದ ಎಲ್ಲವೂ ಇರುವಂತದ್ದು ಆ ಭೂತ. ಮತ್ತು ದ ಫೈನ್ ಆರ್ಟ್ಸ್ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು, ಇದೆಲ್ಲ ಇರೋದು ಭೂತ ವಿದ್ಯೆ. ಆಮೇಲೆ ಕ್ಷತ್ರ ವಿದ್ಯೆ ಅಂದ್ರೆ ಆ ಕಾಲದಲ್ಲಿ ರಾಜ ಒಂದು ಒಂದು ನಿರ್ವಾಹ ಮಾಡ್ಬೇಕಂತ, ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತಾರಲ್ಲ ಬನ್ನಂಜಿ ಆಚಾರ್ಯ ಹೇಳ್ತಾ ಇರ್ತಾರೆ. ಛತ್ರ ವಿದ್ಯೆ ಅಂದ್ರೆ ಇಟ್ಸ್ ಅ ಪೊಲಿಟಿಕಲ್ ಸೈನ್ಸ್ ಮಾತ್ರ ಇಲ್ಲ, ಅದು ಪಾಲಿಟಿಕ್ಸ್ ಬರ್ಬೇಕಂದ್ರೆ ಅಲ್ಲಿ ಎಕನಾಮಿಕ್ಸ್ ಇರಬೇಕು, ಆಮೇಲೆ ಸೋಷಿಯಾಲಜಿನೂ ಇರಬೇಕು, ಜಸ್ಟಿಸ್ ಸಿಸ್ಟಮ್ ಅದೆಲ್ಲ ಬ್ರಾಂಚು ಇರಬೇಕು. ಸೊ ಎಲ್ಲ ವಾಟ್ ಎವರ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಅಡ್ಮಿನಿಸ್ಟ್ರಿಂಗ್ ದ ಪೀಪಲ್, ಅದು ಎಲ್ಲವೂ ಇರೋದು ಕ್ಷತ್ರ ವಿದ್ಯೆ ಅಂತ ಕರೀತಾರೆ. ಕ್ಷತ್ರಿಯರಿದ್ರು. ಆಮೇಲೆ ನಕ್ಷತ್ರ ವಿದ್ಯೆ ಅಂತ ಹೇಳೋದು, ನಕ್ಷತ್ರ ವಿದ್ಯೆ ಇಸ್ ಬೇಸಿಕಲಿ ಅಸ್ಟ್ರಾನಮಿ ಅಂಡ್ ಅಸ್ಟ್ರಾಲಜಿ. ಸ್ವಲ್ಪ ಅಸ್ಟ್ರಾಲಜಿ ಆಸ್ ಅಪ್ಲಿಕೇಬಲ್, ನಾಟ್ ಜ್ಯೋತಿಷ್ ಶಾಸ್ತ್ರ ಪೂರ್ತಿ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರ ಇಸ್ ಟು ಫೈಂಡ್ ಅ ಕಂಡ್ಯೂಸಿವ್ ಟೈಮ್ ಟು ಡೂ ಪೂಜಾ ಹೋಮ ಯಜ್ಞ ಮಾಡೋದಕ್ಕೆ ಅದು. ಸೊ ಇದು ನಕ್ಷತ್ರ ವಿದ್ಯೆ ಅಂದ್ರೆ ಅಸ್ಟ್ರಾನಮಿ ಖಗೋಳ ವಿದ್ಯೆಯನ್ನ ಹೇಳೋದು. ಆಮೇಲೆ ಇರೋದು ಬಂದು ನಿಧಿ ಅಂದ್ರೆ ಮನಿ ಮ್ಯಾಟರ್ಸ್ ಇದೆಲ್ಲ, ನಿಧಿ ಎಲ್ಲೆಲ್ಲಿ ನಿಧಿ ಇದೆ, ಈವನ್ ಫಾರ್ ಡಿಗಿಂಗ್ ಎ ವೆಲ್, ನೀರು ಎಂಬುದು ಒಂದು ನಿಧಿ, ಅದು ಎಲ್ಲಿ ಇದೆ, ರತ್ನಗಳು ಎಲ್ಲಿ ಹೇಗಿದೆ, ಮತ್ತು ಆಲ್ ದಟ್ ಫೈನಾನ್ಸ್ ಸ್ಟಫ್ ಎಲ್ಲ ಹೇಳೋದು ನಿಧಿ, ಅದು ಒಂದು ವಿದ್ಯೆ. ಆಮೇಲೆ ರಾಶಿ ಅಂದ್ರೆ ಹೇಳೋದು ಅಂದ್ರೆ ಮ್ಯಾಥಮೆಟಿಕ್ಸ್, ಕ್ಯಾಲ್ಕುಲೇಷನ್ಸ್, ಅದು ಇದು ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಮ್ಯಾಥಮೆಟಿಕ್ಸ್ ಮುಂತಾದೆಲ್ಲ ಬೇಕು. ಸೊ ಮ್ಯಾಥಮೆಟಿಕ್ಸ್ ಎಲ್ಲ ರಾಶಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದಿದೆ, ಅದು ಏನಂದ್ರೆ ಸರ್ಪವಿದ್ಯೆ ಅಂತ ಇದೆ. ಭೂತವಿದ್ಯೆ ಅಂತ ಇದೆ. ಭೂತವಿದ್ಯೆದಲ್ಲಿ ಎಲ್ಲ ಒಂದು ಲೈಫ್ ಸೈನ್ಸ್ ಎಲ್ಲ ಬಂದ ಮೇಲೆ ಸೆಪರೇಟಾಗಿ ಸರ್ಪವಿದ್ಯಾ ಅಂಬೋದೇ ಇಟ್ ಇಸ್ ಒನ್ ಬ್ರಾಂಚ್ ಔಟ್ ಆಫ್ 18ಲಿ ಒಂದು ಸರ್ಪವಿದ್ಯಾ ಅಂತಲೇ ಇದಂತೆ. ಸರ್ಪಗಳ ಬಗ್ಗೆ, ಸರ್ಪ ಅಂದ್ರೆ ಏನು, ಸರಿಸುವಂತದ್ದು ಸರ್ಪ, ಸರ್ಪಗಳಿಗೆ ರಾಜ ಬಂದು ವಾಸುಕಿ ಅಂತ ಹೇಳ್ತಾರೆ. ಬಟ್ ನಾಗ ಅಂದ್ರೆ ಸರ್ಪಗಳು ಅಂದ್ರೆ ಸರಿಯುವಂಥದ್ದು ಎಲ್ಲವೂ, ಆಲ್ ಕೈಂಡ್ಸ್ ಆಫ್ ರೆಪ್ಟೈಲ್ಸ್ ತರ ಬಂದ್ಬಿಡುತ್ತೆ. ನಾಗ ಅಂತ ಹೇಳುವಾಗ ಫಣಿ ಇರಬೇಕು, ಫಣ ಇರಬೇಕು, ತಲೆ ಹೆಡೆ ಇರಬೇಕು, ಹೆಡೆ ಇರೋದು ನಾಗ. ಆ ನಾಗದಲ್ಲಿ ಶ್ರೇಷ್ಠವಾದದ್ದು ಶೇಷ ಅಂತ ಹೇಳ್ತಾರೆ, ಶೇಷ ನಾಗದಲ್ಲಿ. ಅದಕ್ಕೆ ಫಣ ಎಷ್ಟು ಬೇಕಾದ್ರೆ ಇರಬಹುದು, ಫಣ ಉಳ್ಳದು ಅದು ಫಣಿ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ತಂದಿದ್ದಾರೆ. ಸೊ ಆ ವಿದ್ಯೆ, ಆ ವಿದ್ಯೆಯಲ್ಲಿ ಬೇಸಿಕಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಇದನ್ನ ಬನ್ನಿಜ ಸರ್ ಇದನ್ನ ಹೇಳ್ತಾರೆ ಒಂದು ವ್ಯಾಖ್ಯಾನ, ಒಂದು ಉಪನ್ಯಾಸದಲ್ಲಿ ಅವರು ವಾದಿರಾಜರು ಬರೆದ ಗುರುವರ ಚರಿತ್ರಾಮೃತ ಅಂತ ಏನೋ ಒಂದು ಒಂದು ಬುಕ್ ಇದಂತೆ. ಅಲ್ಲಿ ಹೇಳುವಾಗ ಹೇಗೆ ಅವರು ಸುಬ್ರಹ್ಮಣ್ಯ ಸ್ಕಂದ ಸುಬ್ರಹ್ಮಣ್ಯನನ್ನ, ಸುಬ್ರಹ್ಮಣ್ಯ ಅಂದ್ರೆ ಇಲ್ಲಿ ಏನು, ಶೇಷದೇವರ ಪ್ರತಿಷ್ಠೆ ಮಾಡಿದ್ರಂತ. ಉಡುಪಿಯಲ್ಲಿ ಒಂದು ಶೇಷದೇವರ ಪ್ರತಿಷ್ಠೆ ಮಾಡಿದ್ದಾರೆ ಅವರು ವಾದಿರಾಜರು. ಆ ಮಾಡುವಾಗ ಅಲ್ಲಿ ಏನಂದ್ರೆ, ಆ ಕಾಲದಲ್ಲಿ ಆ ಕೃಷ್ಣದೇವರಾಯರ ಕಾಲನ ಅವರು ಆದ ಮೇಲೆ ಇರುವಂತ ರಾಜದ ಬೇಸಿಕಲಿ ಆ ಕಿಂಗ್ಡಮ್ ಬೇಸಿಕಲಿ ಆ ಉಡುಪಿ ಪೂರ್ತಿ ಬಂಗಾರದಿಂದಲೇ ಆಗಬೇಕು ಅಂತ ತುಂಬಾ ಬಂಗಾರಗಳನ್ನು ರಾಜ ಕೊಟ್ಟನಂತ. ಕೊಟ್ಟನು ವಾದಿರಾಜರು ಅದು ಏನ್ ಮಾಡಿದ್ರು ಅಂದ್ರೆ, ಅವರು ಬಂದು ಆ ಒಂದು ನೆಲದಲ್ಲೇ ಎಲ್ಲವೂ ಭೂತಿ ಇಟ್ಟುಬಿಟ್ರಂತ. ಇಟ್ಟುಬಿಟ್ಟು ಅಲ್ಲಿ ಶೇಷದೇವರ ಪ್ರತಿಷ್ಠೆ ಮಾಡಿದ್ರು. ಸುಬ್ರಹ್ಮಣ್ಯ ಅಂತ ಅದನ್ನ ಕರೀತಾರೆ ಅಲ್ಲಿ. ಯಾಕೆ ಸುಬ್ರಹ್ಮಣ್ಯ ಅಂತ ಕರೀತಾರೆ ಅಂದ್ರೆ, ದಟ್ ಕ್ಷೇತ್ರ, ಆ ಕ್ಷೇತ್ರ ಎಂಟೈರ್ ದಟ್ ರೀಜನ್ ಇದೆಲ್ಲ, ಆ ದಕ್ಷಿಣ ಕನ್ನಡ ಪ್ರದೇಶ, ಆ ಪೂರ್ತಿಗೇನು ಅಲ್ಲಿ ಬಂದು ಆ ಸ್ಕಂದಾದ್ರಿ ಅಂತ ಹೇಳ್ತಾರೆ, ಸ್ಕಂದನ ಆ ಒಂದು ಬೆಟ್ಟಗಳು ಎಲ್ಲವೂ ಅವನ ವಿಶೇಷವಾದ ವಾಸಸ್ಥಾನವಾಗಿತ್ತು. ಅಲ್ಲಿ ಸ್ಕಂದಾದ್ರಿಯಲ್ಲಿ ಹೋಗಿ ಶೇಷದೇವರು ತಪಸ್ ಮಾಡಲ್ಲ ಅಂದ್ರೆ, ಸ್ಕಂದನನ್ನ ಅವರು ತಪಸ್ ಮಾಡಲ್ಲ, ಯಾಕಂದ್ರೆ ಸ್ಕಂದನಕ್ಕಿಂತ ಉತ್ತಮ ಕಕ್ಷೆಯಲ್ಲಿ ಅವರಿದ್ದಾರೆ. ಅವರು ತಪಸ್ ಮಾಡಿದ್ದು ಸ್ಕಂದನನ್ನ ಅಲ್ಲ, ಅಲ್ಲಿ ಹೋಗಿ ಅವರು ತಪಸ್ ಮಾಡಿದ್ದಾರಂತ ಒಂದು ಕತೆ. ಇನ್ನೊಂದು, ಶೇಷದೇವರಲ್ಲ ವಾಸುಕಿ ಎಂಬುದು ಶೇಷ ಅಲ್ಲ, ವಾಸುಕಿ ಇನ್ನು ಕೆಳಗೆ ಬರುವಂತ ಆ ಒಂದು ಸರ್ಪ, ಅವಳು ವಾಸುಕಿ ತಪಸ್ ಮಾಡಿದ್ದು. ಸೊ ಸ್ಕಂದನ ಆ ಪರ್ವತದಲ್ಲಿ ವಾಸುಕಿ ಹೋಗಿ ತಪಸ್ ಮಾಡಿದ್ದಾಗ, ಅಥವಾ ವಾಸುಕಿ ಮೂಲಕವಾಗ ಆ ಶೇಷದೇವರೇ ದೇವರನ್ನ ತಪಸ್ ಮಾಡ, ಎರಡು ಇಟ್ಟುಕೊಳ್ತಾರೆ. ತಪಸ್ ಮಾಡಿದ ಕಾರಣದಿಂದ ಅದು ಸುಬ್ರಹ್ಮಣ್ಯ, ಆ ಕ್ಷೇತ್ರ ಸುಬ್ರಹ್ಮಣ್ಯ ಇರೋದೇನೋ, ಪೂಜೆ ನಡೆಯೋದೇನೋ, ಆ ಒಂದು ಶೇಷನಿಗೆ ಅನಂತನಿಗೆ ಪೂಜೆ ನಡೆಯುತ್ತಲ್ಲಿ. ಸೊ ಅದಕ್ಕೆ ಪೀಪಲ್ ಇನ್ವೇರಿಯಬ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಆದ ಕಾರಣದಿಂದ ಆ ಒಂದು ಶೇಷನನ್ನು ಸುಬ್ರಹ್ಮಣ್ಯ ಅಂತಾನೇ ಕರೀತಾರೆ. ಅಥವಾ ಇನ್ನೊಂದು ಅರ್ಥನ ಬನ್ನಂಜಾಚಾರ್ಯ ಹೇಳ್ತಾರೆ, ಸುಬ್ರಹ್ಮಣ್ಯ ಅಂದ್ರೆ ಸುಬ್ರಹ್ಮಣ್ಯ ಅಂತ. ಸು ಅಂದ್ರೆ ಒಳ್ಳೆ ರೀತಿಯಾಗಿ ಇರುವಂತ ಆ ಒಂದು ಬ್ರಹ್ಮ ಅಂದ್ರೆ, ಆ ಬ್ರಹ್ಮ ಅಂದ್ರೆ ದೊಡ್ಡದಾದಂತ ಒಂದು ಭಗವಂತನನ್ನ ಒಳ್ಳೆ ಜ್ಞಾನದಿಂದ ಪೂಜೆ ಮಾಡುವವನು ಸುಬ್ರಹ್ಮಣ್ಯ ಅಂಬುದು. ಅದು ಶೇಷನಿಗೇನೋ ಆ ಪದ ನಿರ್ವಚನ ಮಾಡಿ ಅರ್ಥ ಮಾಡ್ಬೋದು, ಬಟ್ ಮೇನ್ ಆಗಿ ಪೀಪಲ್ ಗೆಟ್ ಮಿಕ್ಸ್ಡ್ ಅಪ್ ಬಿಟ್ವೀನ್ ಅದು ಮಾಡಬಾರ್ದು. ಶೇಷನಿಗೇನೋ ಅಂತ, ಶೇಷದೇವರಿಗೇನು ಸ್ಕಂದನಿಗೇನು ತಾರತಮ್ಯದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆದ ಕಾರಣ ತಂದೆ ಸಮಾನ ಆಗ್ಬಿಡ್ತಾನೆ ಸ್ಕಂದನಿಗೆ, ತಂದೆ ರುದ್ರದೇವರು, ರುದ್ರದೇವರ ಕಕ್ಷೆಯಲ್ಲಿ ಬರುವವರು ಅವರು. ಸೊ ಆ ರುದ್ರದೇವರೇ ಆ ಶೇಷನಾಗ್ತಾನೆ. ಸೊ ತಂದೆ ಸ್ಥಾನ ಕಕ್ಷೆನೇ ಬೇರೆಯಾಗಿದೆ. ಸೊ ಇವ್ರಿಗೆ ವ್ಯತ್ಯಾಸ ಇದೆ. ಸೊ ಏನ್ ಮಾಡ್ತಾರಂದ್ರೆ, ಆ ಶೇಷದೇವರನ್ನ ಪ್ರತಿಷ್ಠೆ ಮಾಡಿ ಆ ಶೇಷದೇವರಿಗೆ ವಿಶೇಷವಾಗಿ ಈ ಈ ಒಂದು ಮನಸ್ಸಿನಿಂದ ಮನೋನಿಯಾಮಕರು ಬೇಸಿಕಲಿ ಎಲ್ಲರೂ ಅವರು ಮನಸ್ಸಿನಿಂದ ಸ್ಮರಣೆ ಮಾಡೋದು, ಆ ಮಂತ್ರಗಳಿಂದ ಮಾಡೋದು, ಮನಸ್ಸಿನಿಂದ ಅವರಿಗೆ ಮಾಡಬೇಕಂತ. ಅದಕ್ಕೆ ಸರ್ಪಗಳಿಗೆ ನಾಗಗಳಿಗೆ ಕಿವಿ ಇಲ್ಲ ಅಂತ ಹೇಳ್ತಾರೆ. ಮನಸ್ಸಿನಿಂದ ಹೇಳುವ ಪರ್ಪಸ್ ಏನು ಅಂದ್ರೆ, ಮನಸ್ಸಿನಿಂದ ದೇ ಆರ್ ಮೈಂಡ್ ರೀಡಿಂಗ್ ಜಾಸ್ತಿ ಅಂತ ಹೇಳ್ತಾರೆ. ಬನಜಾಚಾರ್ಯ ಹೇಳ್ತಾರೆ, ನಾವು ಮನೋ ನಿಯಾಮಕ ಅದು ನಮ್ಮ ಶಾಸ್ತ್ರದಲ್ಲಿನೂ ಬಂದಿದೆ. ಸೊ ಅದು ಪೂಜೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಅದನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಆ ದುಡ್ಡು ಕಾಸು ಭೂಗತ ಮಾಡಿದ ಆ ಒಂದು ಸಂಪತ್ತನ್ನ ರಕ್ಷಣೆ ಮಾಡುವಂತ ಆ ಶೇಷದೇವರನ್ನ, ವಿಶೇಷವಾಗಿ ಶೇಷಾಂತರ್ಗತನಾದಂತ ಶೇಷಶಾಹಿಯನ್ನ ಪ್ರಾರ್ಥನೆ ಮಾಡಿದ್ರೆ ಆ ಶೇಷ ಅವರಲ್ಲಿ ಇದ್ದು ಆ ಸರ್ಪ ಅದು ನೋಡ್ಕೊಳತ್ತ ಅಂತ. ಇದು ನಮ್ಮ ನಮ್ಮ ಪ್ರದೇಶಗಳಲ್ಲೂ ಇದೆಲ್ಲ ಇರುತ್ತ. ಶೇಷದೇವರಲ್ಲಿ ಇದರಲ್ಲಿ ಹೋಗಬಾರ್ದು, ಅದು ಮುಟ್ಟಬಾರ್ದು, ಅದು ನಾವು ಅನೇಕ ನಮ್ಮೆಲ್ಲ ಓಕೆ ಸೋಷಲಿನು ಬರುತ್ತೆ, ಮೂವೀಸು ಇದು ಎಲ್ಲ ಕಡೆನೂ ನಾವು ನೋಡ್ತಾ ಇರ್ತೀವಿ. ಇದು ನಾ ಎಲ್ಲಿ ಹಾವು ಇರುತ್ತೋ ಅಲ್ಲಿ ಶುಚಿ ಇರುತ್ತೆ ಅಂತ ಹೇಳ್ತಾರ. ಹಾವು ಇರೋ ಜಾಗೆಯಲ್ಲಿ ದುಡ್ಡು ಕಾಸು ಏನಾದ್ರು ಇದ್ರೆ ಅದ ಮೇಲೆ ಅದು ಹಾವುಗಳ ಒಂದು ವಾಸಸ್ಥಾನವಾಗೂ ಇರುತ್ತೆ. ಹೀಗೆಲ್ಲ ನಮ್ಮಲ್ಲಿನೂ ಬಂದಿದೆ. ಸೊ ಅದನ್ನೇ ಹೇಳ್ತಾರೆ, ಇದು ಅದು ರಕ್ಷಣೆ ಮಾಡುತ್ತಂತ. ವೇದದಲ್ಲಿನೂ ಬಂದಿದೆ. ವೇದದಲ್ಲಿ ದೇವರು ಹೇಗೆ ರಕ್ಷಣೆ ಮಾಡುತ್ತಾನೆ, ಆ ಒಂದು ಸಂಪತ್ತನ್ನ, ಜೀವರಲ್ಲಿ ಇರುವಂತಹ ಸಂಪತ್ತನ್ನ ದೇವರು ರಕ್ಷಣೆ ಮಾಡ್ತಾನೆ. ಒಳ್ಳೆ ಜೀವರಲ್ಲಿ ಇರುವಂತಹ ಸಂಪತ್ತು, ಒಳ್ಳೆ ಜೀವರಲ್ಲಿ ಏನಿದೆ ಅಂದ್ರೆ ಜ್ಞಾನ ಎಂಬ ದೊಡ್ಡ ಸಂಪತ್ತು, ಜ್ಞಾನ ಆನಂದ ಎಂಬ ಸಂಪತ್ತು ಒಳ್ಳೆ ಜೀವರಲ್ಲಿ ಸಾತ್ವಿಕರಲ್ಲಿ ಇರುತ್ತೆ. ಆ ಸಂಪತ್ತು ನಾಶ ಆಗದಂತೆ ದೇವರು ಅನಾದಿ ಕಾಲದಿಂದ ರಕ್ಷಣೆ ಮಾಡಿ ಸಂಸಾರಕ್ಕೆ ತಂದು ಅವರಿಗೆ ಆ ಸಾಧನೆಗಳನ್ನ ತಾನೇ ಮಾಡಿಸಿ ಸಾಧನೆಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಅಲ್ಲಿನೂ ಅದನ್ನ ಚೆಂದಾಗೆ ರಕ್ಷಣೆ ಮಾಡಿ ಅನುಭವ ಮಾಡುವಂತೆ ಮಾಡ್ತಾನೆ. ದ ರೈಟ್ ಪೀಪಲ್ ಗೆಟಿಂಗ್ ದಟ್, ಅದನ್ನ ಅವನು ಮಾಡ್ತಾನೆ. ನಮ್ಮ ಕರ್ಮಗಳಾಗಲಿ ಎಲ್ಲದನ್ನು ಅವನು ರಕ್ಷಣೆ ಮಾಡ್ತಾನೆ. ಅವನಿಗೆ ಪ್ರಯೋಜನ ಇಲ್ಲ ಅಂಬೋದಕ್ಕೆ ಈ ಎಕ್ಸಾಂಪಲ್ ಅನ್ನ ಇಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ. ಈ ವರ್ಸಲಿ ಧನವ ಸಂರಕ್ಷಿಸುವ ಫಣಿ ತಾನು ಉಣದೆ. ನಾವು ನೋಡ್ತೀವಿ ಸರ್ಪ ನೋಡ್ತೀವಿ, ಸರ್ಪಕ್ಕೆ ಈ ಒಂದು ಪ್ರಾರ್ಥನೆ ಮಾಡಿ ಅವರು ಒಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರ ಪ್ರಾರ್ಥನೆ ಮಾಡಿ ಆ ಸಂಪತ್ತನ್ನು ಮುಚ್ಚಿ ಭೂಗತವಾಗಿ ಮಾಡಿ ಇಟ್ಟುಬಿಟ್ರೆ ಅದು ಯಾರಿಗೇನೋ ಆ ಒಂದು ದುಷ್ಟರಿಗೆ, ಯಾರಿಗೆ ಆ ಸಂಪತ್ತು ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರುವಂತೆ ಮಾಡುತ್ತೆ. ಇನ್ನೊಬ್ರು ಯಾರು ಎಷ್ಟೇ ಒಳ್ಳೆಯವರಿದ್ದರೂ ಆ ಜಾಗಕ್ಕೆ ಏನಾದ್ರು ಹೋದ್ರೆ ಅದು ಅವ್ರಿಗೆ ಕಚ್ಚಿ ಬಿಡುತ್ತೆ. ಅದರ ಸಂಪತ್ತು ಆ ದುಡ್ಡು ಕಾಸು ಬಂಗಾರವನ್ನು ಮುಟ್ಟದಂತೆ ಅದು ಚೆಂದಾಗೆ ನೋಡ್ಕೊಳುತ್ತೆ. ಹಗಲು ಈರುಳು ನೋಡ್ಕೊಳುತ್ತೆ. ಎಷ್ಟು ವರ್ಷ ನೋಡ್ಕೊಳುತ್ತೋ ಅದು ಏನು ಹೇಗೆ ಹಾಗೆ ನೋಡ್ಕೊಳುತ್ತೋ, ಯಾರ ಮೂಲಕವಾಗಿ ಅದು ನೋಡ್ಕೊಳುತ್ತೋ ಅದು ಸರ್ಪರಿಗೆ, ಆ ಸರ್ಪವಿದ್ಯೆ ಗೊತ್ತಿದ್ದವರಿಗೆ ಗೊತ್ತು, ಅದು ನಮಗೆ ಗೊತ್ತಿಲ್ಲ. ಸೊ ಹಾಗೆ ರಕ್ಷಣೆ ಮಾಡುತ್ತೆ. ಅದಕ್ಕೆ ಏನಾದ್ರು ಪ್ರಯೋಜನ ಉಂಟಾ? ಸರ್ಪಕ್ಕೆ ಆ ಒಂದು ದುಡ್ಡು ಕಾಸು ಎಲ್ಲ ಲೌಕಿಕ ಮುತ್ತು ರತ್ನಗಳು ಬೆಳ್ಳಿ ಬಂಗಾರಗಳು ಅದು ಯಾವುದು ಅದಕ್ಕೆ ಬೇಕಾಗೇ ಇಲ್ಲ. ಏನ್ ಮಾಡತ್ತ ಅದು, ಅದೇನು ಊಟ ಮಾಡಕ್ಕಾಗತ್ತಾ ಅದನ್ನ? ಆರು ಇಟ್ಕೊಂಡು ಏನೋ ದುಡ್ಡು ಕಾಸಿಗೆ ಅದಕ್ಕೆ ಏನಾದ್ರು ಬೇಕಾಗಿದೆಯಾ? ಅದಕ್ಕೆ ಏನೇನು ಚೂರು ಕಿಂಚಿತ್ ಫಲ ಅದು ಅದು ಗಾಳಿ ಉಣ್ಣತ್ತು ಹೊರತು ಇದು ಬೇಕೇ ಇಲ್ಲ. ಅದಕ್ಕೆ ಇದ್ರನು ಅದು ರಕ್ಷಣೆ ಮಾಡುತ್ತೆ, ಅದಕ್ಕೆ ಏನು ಫಲ? ಏನು ಪ್ರಯೋಜನ ಇಲ್ಲ. ಸೊ ಅದಕ್ಕೆ ಹೇಗೆ ಪ್ರಯೋಜನ ಇವಿಲ್ಲವೋ, ಧನವ ಸಂರಕ್ಷಿಸುವ ಫಣಿ ತಾನು ಉಣದೆ, ಅದು ಉಣ್ಣೋದಿಲ್ಲ ಅದಕ್ಕೆ ಬೇಕಾಗಿಲ್ಲ. ಹಾಗೇನೆ ದೇವರಿಗೆ ನಮ್ಮಿಂದ ಏನೇನೇನು ದೇವರಿಗೆ ಏನು ಬೇಕಾಗೇ ಇಲ್ಲ. ಇದ್ರನು ಮತ್ತೊಬ್ಬರಿಗೆ ಕೊಡೋದಿಲ್ಲ, ಅದು ಯಾರಿಗೆ ಸಲ್ಲಬೇಕು ಅವ್ರಿಗೆ ಕೊಡುತ್ತೆ. ಇನ್ನೊಬ್ಬರಿಗೆ ಅನ್ಯರಿಗೆ ಅದು ಕೊಡೋದೂ ಇಲ್ಲ. ಹಾಗೆ ಅದು ನೋಡ್ಕೊಳತ್ತ, ಮತ್ತೊಬ್ಬರಿಗೆ ಕೊಡದೆ ಅನುದಿನದಿ ದಿನದಿ ನೋಡುತ್ತ. ಬಟ್ ದಿನಾಗೂ ಕಣ್ಣು ಅದ ಮೇಲೆ ಇಟ್ಕೊಂಡಿರುತ್ತೆ. ಅನುದಿನದಿ ಅಂದ್ರೆ ಕಂಟಿನ್ಯೂಸ್ ಆಗಿ ಕಣ್ಣನ್ನ ಅದ ಮೇಲೆ ಇಟ್ಟುಕೊಂಡಿರುತ್ತೆ. ನೋಡುತ್ತ ಸುಖಿಸು ಅಂದ್ರೆ ಸುಖ ಎಲ್ಲಿಂದ ಅವನಿಗೆ ಇದಕ್ಕೆ ಸುಖ ಬರುತ್ತೆ? ಸುಖ ಆ ದೇವ್ರ ಕೇಸಲಿ ಒಳಗಿಂದನೇ ಅವನಿಗೆ ಸುಖ ಪೂರ್ಣನಾಗಿದ್ದಾನೆ. ಈ ಹಾವಿಗೆ ಸುಖ ಆಗತ್ತೋ ದುಃಖ ಆಗತ್ತೋ ಗೊತ್ತಿಲ್ಲ. ಅದು ಚಂದಾಗ ಇಟ್ ಈಸ್ ಇಟ್ಸ್ ನೇಚರ್. ಏನ್ ಹೇಳ್ಬೇಕು ಅದಕ್ಕೆ? ಹಾವಿನ ನೇಚರ್ ಈಸ್ ಏನಾರು ಈ ತರ ಮಾಡಿ ಇಟ್ರೆ ಅದನ್ನ ನೋಡ್ಕೊಳ್ಳುವುದು ಅದು ಸ್ವಭಾವಗತವಾಗಿದೆ. ಸುಖಿಸುವಂತ ಒಂದದಿ ಲಕ್ಷ್ಮೀ ವಲ್ಲಭನು ಅಂತಿಲ್ಲ ಹೇಳ್ತಾರೆ. ಲಕ್ಷ್ಮೀ ವಲ್ಲಭನು ಅಂತ ಹೇಳುವ ಮೂಲಕವಾಗ ಲಕ್ಷ್ಮಿ ಜೊತೆ ಜೊತೆ ಮಾಡ್ತಾನಂತ ಒಂದು. ಇನ್ನೊಂದು ಅವನಿಗೆ ಏನು ಬೇಕಾಗಿಲ್ಲ. ನಮ್ಮಿಂದ ಆ ಕುಚೇಲ ಹೋಗಿ ಒಂದು ಒಪ್ಪಿಡಿ ಅವಳಿಗೆ ಕೊಟ್ಟಾಗೆ ಅವಳಿಗೆ ಬೇಕಾಗಿತ್ತ? ಅವಳಿಗೆ ಬೇಕಾ ಅವನಿಗೆ? ಅಥವಾ ಇನ್ನು ಅನೇಕ ಅನೇಕ ಎಕ್ಸಾಂಪಲ್ಸ್, ಕೃಷ್ಣಾವತಾರ ರಾಮಾವತಾರದಲ್ಲಿ ದೇವರಿಗೆ ಏನು ಏನೇನು ಕೊಟ್ರೆ ತಕೊಂಡು ಹೋಗಿ ಕೊಟ್ರೆ ಅವನಿಗೆ ಏನು ಬೇಕಾಗಿಲ್ಲ. ಅದೇ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ಏನಂದ್ರೆ ಆ ಪಾಂಡವರು ವನವಾಸದಲ್ಲಿ ಇರುವಾಗ ದುರ್ವಾಸರು ಬಂದಾಗ ಆ ಒಂದು ದ್ರೌಪದಿ ದೇವಿ ಪ್ರಾರ್ಥನೆ ಮಾಡಿದ್ದಾಗ ಕೃಷ್ಣ ಬರ್ತಾನೆ. ಆ ಒಂದು ಅಗಳು ಮಾತ್ರ ಅನ್ನ ಅದ್ರಲ್ಲಿ ಇರುತ್ತಂತ, ಅದು ಒಂದು ತಗೊಂಡು ಅವನಿಗೆ ಬೇಕಾಗಿದೆಯಾ? ತೋರಿಸ್ಬೇಕಾ ಅವನು? ಅವನೇ ಮಾಯೆ, ಅವನೇ ಒಂದು ಇಚ್ಛೆ ಮಾಡಿದ್ರೆ ಅನ್ನ ಪೂರ್ತಿ ಸೃಷ್ಟಿ ಮಾಡಬಲ್ಲ. ಇದ್ರನು ದ್ರೌಪದಿ ಕರೆದಾಗ ಬಂದ, ಅವನು ತೋರಿಸಿದ, ನನಗೆ ಏನು ಬೇಕಾಗಿಲ್ಲ. ಅವಳ ಭಕ್ತಿಯಿಂದ ಯಾಕೆಂದ್ರೆ ಅಲ್ಲಿ ದುರ್ವಾಸರು ಬಂದದ್ದು, ದುರ್ಯೋಧನ ಕಳಿಸಿದ್ದೇ ಇವರಿಗೆ ಶಾಪ ಕೊಡಬೇಕು, ದುರ್ವಾಸರು ಇವರಿಗೆ ಶಾಪ ಕೊಡಬೇಕು, ಪಾಂಡವರು ಇನ್ನು ಕಷ್ಟ ಪಡಬೇಕು ಅಂತ ಬಂದ. ಅದು ಕೃಷ್ಣನೇ ಗೊತ್ತು. ಅದಕ್ಕೆ ಅವನು ಬಂದು ರಕ್ಷಣೆ ಮಾಡಿದ. ಇವರುಗಳಿಗೆ ಅದೂ ಗೊತ್ತಿಲ್ಲ, ಬರ್ತಾ ಹೀಗಾಗತ್ತ ಅಂಬೋದು ಪಾಂಡವರಿಗೆ ಗೊತ್ತಿಲ್ಲ. ದೇವರು ಬಂದು ಹಾಗೆ ರಕ್ಷಣೆ ಮಾಡ್ತಾನೆ. ಸೊ ದೇವರು ನಾವು ಕರಿ ದೇವರು ಓಡಿ ಬಂದು ನಮ್ಗೆ ರಕ್ಷಣೆ ಮಾಡ್ತಾನೆ, ಅಷ್ಟು ಕರುಣಾಳು ಅವನು ಅಂತ ಅಲ್ಲಿ ಹೇಳ್ತಾ ಒಂದದಲ್ಲಿ ಲಕ್ಷ್ಮೀ ವಲ್ಲಭನು ಲಕ್ಷ್ಮೀ ವಲ್ಲಭ, ಅವನಿಗೆ ಎಲ್ಲವೂ ಇದೆ, ಅವನಿಗೆ ಏನು ಬೇಕಾಗಿಲ್ಲ, ಲಕ್ಷ್ಮಿಗೇನೆ ಅವನು ಎಲ್ಲವೂ, ಲಕ್ಷ್ಮಿಗೇನೆ ಇಚ್ಛೆ ಕೊಡುವವನು ಅವನೇ ಆದ ಲಕ್ಷ್ಮೀ ವಲ್ಲಭ. ಪ್ರಣತರನು ಕಾಯ್ದಿಹನು ಭಕ್ತರನ್ನ ಅವನು ರಕ್ಷಣೆ ಮಾಡ್ತಾನೆ ಅಂತ. ನಿಷ್ಕಾಮನದೆ ನಿತ್ಯಾನಂದಮಯ ದುರ್ಜನರ ಸೇವೆ, ದುರ್ಜನರ ಸೇವೆ ಅವನು ಸ್ವೀಕಾರ ಮಾಡಲ್ಲ ಅಂತ ಹೇಳ್ತಾರೆ. ಇದು ನಾವು ನೆಕ್ಸ್ಟ್ ಕ್ಲಾಸ್ಲಿ ಕಂಟಿನ್ಯೂ ಮಾಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣಮಸ್ತು.